ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ.
ಗಳಿಂದ ನಿನ್ನೇ ಮುಳಿಯಿಡುವೆ ನನ್ನೇಶುವೆ, ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುಳಿಯಿಡುವೆ ನನ್ನೇಶುವೆ. ಹತ್ತಲಾರದ ಆಸ್ತೆಯಾಗಿರಿಯ ಮೇಲೆ ನನ್ನನ್ನು ಹಾಸಿಸು, ಹತ್ತಲಾರದ ಆಸ್ತ್ರೆಯಾಗಿರಿಯ ಮೇಲೆ ನನ್ನನ್ನು ಹಾಸಿಸು. ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ, ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ. ನಾನು ಬಲಹೀನನು ಯೇಸು, ನಾನು ಎದೆ ಗುಂದಿದವನು, ನಾನು ಬಲಹೀನನು ಯೇಸು. ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ, ಭೂಮಿಯ ಕಡೆಯ ಭಾಗಗಳಿಂದ ನಿನ್ನೇ ಮುರಿಯಿಡುವೆ ನನ್ನೇಶುವೆ.
ಶತ್ರುಗಳಿಂದ ತಪ್ಪಿಸುವ
ಪಾಠ 71 ಪ್ರಾಮುಖ್ಯವಾದ ಸಾಮ್ಯಗಳು. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಮೆಸ್ಸಿಯನಾದ ಯೇಸು ಕೇವಲ ಒಬ್ಬ ಪ್ರವಾದಿಯ ಅಧಿಕಾರವನ್ನು ಮೀರಿಸುವಂತಹ ಅಧಿಕಾರವನ್ನು ಅಧೀನಪಡಿಸಿಕೊಂಡದ್ದನ್ನು ನಾವು ಕಂಡುಕೊಂಡೆವು. ಯೇಸು ದೇವರ ಪರಿಪೂರ್ಣ ಬಲವುಳ್ಳವನಾಗಿದ್ದನು. ಆತನು ಒಬ್ಬ ಮಾನವನ ದೇಹದಲ್ಲಿ ವಾಸ್ತವಿಕ ದೇವರ ಬಲವಾಗಿದ್ದನು. ಅದಕ್ಕಾಗಿಯೇ ಆತನು ಬಿರುಗಾಳಿಯನ್ನು ಶಾಂತಗೊಳಿಸುವುದಕ್ಕೆ, ದೆವ್ವಗಳನ್ನು ಬಿಡಿಸುವುದಕ್ಕೆ, ರೋಗಿಗಳನ್ನು ಮತ್ತು ಕುರುಡರನ್ನು ಸ್ವಸ್ಥಪಡಿಸುವುದಕ್ಕೆ ಹಾಗೂ ಸತ್ತವರನ್ನು ಎಬ್ಬಿಸುವುದಕ್ಕೂ ಸಹ ಶಕ್ತನಾಗಿದ್ದನು. ಈ ದಿನ ನಾವು ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸಿ ಕರ್ತನಾದ ಯೇಸು ಸಾಮ್ಯಗಳನ್ನು ಉಪಯೋಗಿಸಿ ಜನರ ಗುಂಪಿಗೆ ಹೇಗೆ ಬೋಧಿಸಿದನೆಂಬುದನ್ನು ಕೇಳಿಸಿಕೊಳ್ಳೋಣ. ಯೇಸು ಆಗಾಗ್ಗೆ ಸತ್ಯವನ್ನು ಸಾಮ್ಯಗಳಲ್ಲಿ ವ್ಯಕ್ತಪಡಿಸುತ್ತಿದ್ದನು, ಯಾಕೆಂದರೆ ಆತನನ್ನು ಹಿಂಬಾಲಿಸುತ್ತಿದ್ದ ಜನರಲ್ಲಿ ಹೆಚ್ಚಿನವರು ದೇವರ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕೆ ನಿಜವಾಗಿಯೂ ಇಷ್ಟಪಡುತ್ತಿರಲಿಲ್ಲ. ಯೇಸು ತಮ್ಮ ಶರೀರದ ರೋಗಗಳನ್ನು ಮಾತ್ರ ವಾಸಿ ಮಾಡಿದರೆ ಸಾಕೆಂದು ಅವರು ಇಷ್ಟಪಡುತ್ತಿದ್ದರು. ಆದರೆ ಪಾಪದ ತಮ್ಮ ಆತ್ಮವನ್ನು ಆತನು ಗುಣಪಡಿಸುವುದು ಅವರಿಗೆ ಬೇಕಾಗಿರಲಿಲ್ಲ. ಹೈನಾಗಳ ಗುಂಪಿನ ಹಾಗೆ ಯೇಸುವಿನ ಹಿಂದೆ ಅಂಟಿಕೊಂಡೇ ಇರುತ್ತಿದ್ದ ಧಾರ್ಮಿಕ ನಾಯಕರುಗಳು ಆತನನ್ನು ದೂಷಿಸುವುದಕ್ಕೆ ಒಂದು ಅವಕಾಶವನ್ನು ಕಂಡುಕೊಳ್ಳುವುದಕ್ಕೆ ಮಾತ್ರ ಆತನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು. ಅವರು ತನ್ನ ಸುತ್ತಲಿದ್ದಾಗ ಯೇಸು ಅವರಿಗೆ ಸಾಮ್ಯಗಳ ರೂಪದಲ್ಲಿ ಮಾತಾಡುತ್ತಿದ್ದನು. ಆ ಸಾಮ್ಯಗಳ ಅರ್ಥವನ್ನು ವಿವರಿಸುವುದಕ್ಕೆ, ತನ್ನ ನಿಜ ಅನುಯಾಯಿಗಳೊಂದಿಗೆ ತಾನು ಒಂಟಿಯಾಗಿರುವುದಕ್ಕೆ ಸಮಯ ಸಿಕ್ಕುವವರೆಗೆ ಆತನು ಕಾಯುತ್ತಿದ್ದನು. ಪ್ರತಿಯೊಬ್ಬರೂ ಸತ್ಯವನ್ನು ತಿಳಿದುಕೊಂಡು ರಕ್ಷಿಸಲ್ಪಡಬೇಕೆಂದು ದೇವರು ಬಯಸುತ್ತಾನೆ. ಆದರೆ ನಮ್ಮ ಹೃದಯಗಳು ಮೊಂಡವಾಗಿದ್ದರೆ ಆತನು ಸತ್ಯವನ್ನು ನಮಗೆ ಪ್ರಕಟಪಡಿಸುವುದಿಲ್ಲ. ಹೆಚ್ಚಿನ ಜನರು ಶ್ರೀಮಂತಿಕೆಯನ್ನು ಹುಡುಕುವ ಹಾಗೆ ನಾವು ಸತ್ಯವನ್ನು ಹುಡುಕಬೇಕೆಂದು ದೇವರು ಬಯಸುತ್ತಾನೆ. ಪ್ರವಾದಿಯಾದ ಸೊಲೋಮೋನನು ಹೀಗೆ ಬರೆಯುತ್ತಾನೆ, ನೀನು ಬುದ್ಧಿಗಾಗಿ ಮೊರೆಯಿಟ್ಟು ವಿವೇಕಕ್ಕಾಗಿ ಕೂಗಿಕೊಂಡು ಅದನ್ನು ಬೆಳ್ಳಿಯಂತೆಯೂ ನಿಕ್ಷೇಪದಂತೆಯೂ ಹುಡುಕು. ಆಗ ನೀನು ಯಹೋವನ ಭಯವನ್ನು ಅರಿತು ದೈವಜ್ಞಾನವನ್ನು ಪಡೆದುಕೊಳ್ಳುವಿ. ಜ್ಞಾನೋಕ್ತಿ 2:3-5 ವಚನಗಳು. ನಿಮ್ಮ ವಿಷಯವೇನು? ಹಣ ಅಥವಾ ಇನ್ನು ಬೇರೆ ರೀತಿಯ ಶ್ರೀಮಂತಿಕೆಗಿಂತಲೂ ನೀವು ಹೆಚ್ಚಾಗಿ ದೇವರ ಸತ್ಯವನ್ನು ಹೃದಯದಲ್ಲಿಟ್ಟುಕೊಂಡಿದ್ದೀರೋ? ನಿಮ್ಮ ಹೃದಯ ಮತ್ತು ಮನಸ್ಸಿನ ಹೆಚ್ಚು ಪ್ರಾಮುಖ್ಯವಾದ ಸ್ಥಳದಲ್ಲಿ ದೇವರ ನಿಜವಾದ ವಾಕ್ಯವು ಆವರಿಸಿಕೊಂಡಿದೆಯೋ? ಬಹುಶಃ ದೇವರ ಮುಂದೆ ನಿಮ್ಮ ಹೃದಯದ ನಿಜವಾದ ಸ್ಥಿತಿಯು ನಿಮಗೆ ಗೊತ್ತಿಲ್ಲ. ಹಾಗಾದರೆ ಕರ್ತನಾದ ಯೇಸುವಿನ ಬಿತ್ತುವವನ ಸಾಮ್ಯವನ್ನು ಜಾಗ್ರತೆಯಿಂದ ಕೇಳಿಸಿಕೊಳ್ಳಿರಿ. ನಾವು ಲೂಕನ ಸುವಾರ್ತೆಯ 8 ಓದುತ್ತಿದ್ದೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ಬಹು ಜನರು ಗುಂಪು ಕೂಡಿರುವಾಗ ಪಟ್ಟಣ ಪಟ್ಟಣದಿಂದ ಜನರು ಆತನ ಬಳಿಗೆ ಬರುತ್ತಿರಲು ಆತನು ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ, ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದು ತುಳಿಯಲ್ಪಟ್ಟವು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅವುಗಳನ್ನು ತಿಂದುಬಿಟ್ಟವು. ಬೇರೆ ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು, ಅವು ಕೊಳೆತು ತ್ಯಾವವಿಲ್ಲದ ಕಾರಣ ಒಣಗಿಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳ ನಡುವೆ ಬಿದ್ದವು, ಅವುಗಳ ಸಂಗಡ ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನು ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮೊಳೆತು 100 ಫಲವನ್ನು ಕೊಟ್ಟವು. ಈ ಮಾತುಗಳನ್ನು ಹೇಳಿ ಆತನು ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಕೂಗಿದನು. ಲೂಕಾ 8:4 ವಚನದಿಂದ 8 ವಚನದವರೆಗೆ. ಆತನ ಶಿಷ್ಯರು ಈ ಸಾಮ್ಯದ ಅರ್ಥವೇನೆಂದು ಆತನನ್ನು ಕೇಳಿದಾಗ ಆತನು, ಈ ಸಾಮ್ಯದ ಅರ್ಥವೇನೆಂದರೆ ಆ ಬೀಜವೆಂದರೆ ದೇವರ ವಾಕ್ಯ. ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದುಬಿಡುತ್ತಾನೆ. ಇವರೇ ದಾರಿಯ ಮಗ್ಗುಲಾಗಿರುವವರು. ಕೆಲವರು ವಾಕ್ಯವನ್ನು ಕೇಳಿದಾಗಲೇ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ. ಇವರಿಗೆ ಬೇರಿಲ್ಲದ ಕಾರಣ ಸ್ವಲ್ಪ ಕಾಲ ಮಾತ್ರವೇ ನಂಬಿಕೊಂಡಿದ್ದು ಶೋಧನೆಯ ಕಾಲದಲ್ಲಿ ಬಿದ್ದು ಹೋಗುತ್ತಾರೆ. ಇವರೇ ಬಂಡೆಯ ನೆಲವಾಗಿರುವವರು. ಬೇರೆ ಕೆಲವರು ವಾಕ್ಯವನ್ನು ಕೇಳಿದ ಮೇಲೆ ಬರಬರುತ್ತಾ ಆ ಜೀವಮಾನದಲ್ಲಿ ಆಗುವ ಚಿಂತೆ ಐಶ್ವರ್ಯ ಭೋಗಗಳಿಂದ ಅಡಗಿಸಲ್ಪಟ್ಟು ಫಲವನ್ನು ಮಾಗಿಸುವುದಿಲ್ಲ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ಮತ್ತೆ ಕೆಲವರು ವಾಕ್ಯವನ್ನು ಕೇಳಿ ಸುಗುಣವುಳ್ಳ ಒಳ್ಳೆಯ ಹೃದಯದಲ್ಲಿ ಇಟ್ಟುಕೊಂಡು ತಾಳ್ಮೆಯಿಂದ ಫಲವನ್ನು ಕೊಡುತ್ತಾರೆ. ಇವರೇ ಬೀಜ ಬಿದ್ದ ಒಳ್ಳೆಯ ನೆಲವಾಗಿರುವವರು. ಬಿತ್ತುವವನ ಸಾಮ್ಯದ ಅರ್ಥವನ್ನು ನೀವು ಗ್ರಹಿಸಿಕೊಂಡಿರಾ? ಈ ಸಾಮ್ಯದಲ್ಲಿ ನಾವು ಬೀಜವನ್ನು ಮತ್ತು ಮಣ್ಣನ್ನು ನೋಡುತ್ತೇವೆ. ಬೀಜವು ಏನನ್ನು ವಿವರಿಸುತ್ತದೆ? ಕರ್ತನಾದ ಯೇಸು ಏನು ಹೇಳಿದ್ದಾನೆ? ಆತನು ಹೇಳುವುದೇನೆಂದರೆ, ಬೀಜವು ದೇವರ ನಿಜವಾದ ವಾಕ್ಯವನ್ನು ವಿವರಿಸುತ್ತದೆ. ಬಿತ್ತುವವನ ಸಾಮ್ಯದ ಅರ್ಥವನ್ನು ನೀವು ಗ್ರಹಿಸಿಕೊಂಡಿರಾ? ಈ ಸಾಮ್ಯದಲ್ಲಿ ನಾವು ಬೀಜವನ್ನು ಮತ್ತು ಮಣ್ಣನ್ನು ನೋಡುತ್ತೇವೆ. ಬೀಜವು ಏನನ್ನು ವಿವರಿಸುತ್ತದೆ? ಕರ್ತನಾದ ಯೇಸು ಏನು ಹೇಳಿದ್ದಾನೆ? ಆತನು ಹೇಳುವುದೇನೆಂದರೆ, ಬೀಜವು ದೇವರ ನಿಜವಾದ ವಾಕ್ಯವನ್ನು ವಿವರಿಸುತ್ತದೆ. ಮಣ್ಣಿನ ವಿಷಯವೇನು? ಇದು ಏನನ್ನು ವಿವರಿಸುತ್ತದೆ? ಮಣ್ಣು ಮನುಷ್ಯನ ಹೃದಯವನ್ನು ವಿವರಿಸುತ್ತದೆ. ಹೌದು, ದೇವರ ವಾಕ್ಯವು ಒಳ್ಳೆಯ ಬೀಜದ ಹಾಗಿರುತ್ತದೆ, ಯಾಕೆಂದರೆ ಇದು ಸಜೀವವಾದುದು ಮತ್ತು ನಿತ್ಯ ಜೀವವನ್ನು ಹಾಗೂ ನಿಮ್ಮ ಹೃದಯದಲ್ಲಿ ಮತ್ತು ನಿಮ್ಮ ಜೀವಿತದಲ್ಲಿ ನಿಜವಾದ ಆಶೀರ್ವಾದವನ್ನು ಉಂಟು ಮಾಡುವಂತಹದ್ದು ಆಗಿದೆ. ಹೀಗಿದ್ದರೂ ಮನುಷ್ಯನ ಹೃದಯವು ತುಂಬಾ ಕಠಿಣವಾದದ್ದು ಮತ್ತು ಒಣಗಿರುವಂಥದ್ದು ಆಗಿರುವ ಮಣ್ಣಿನ ಹಾಗಿದೆ. ಇದರ ಕುರಿತು ಸ್ವಲ್ಪ ಆಲೋಚಿಸೋಣ. ಈ ಸಾಮ್ಯದಲ್ಲಿ ಎಷ್ಟು ರೀತಿಯ ಮಣ್ಣನ್ನು ನಾವು ಕಾಣುತ್ತೇವೆ? ನಾಲ್ಕು ರೀತಿಯ ಮಣ್ಣಿನ ಮೇಲೆ ಬೀಜವು ಹೇಗೆ ಬಿದ್ದಿತೆಂಬುದನ್ನು ನಾವು ನೋಡುತ್ತೇವೆ. ಮೊದಲನೆಯದು ದಾರಿಯ ಮಗ್ಗುಲಲ್ಲಿ ಬಿದ್ದಂತ ಬೀಜ. ಎರಡನೆಯದು ಅನೇಕ ಬಂಡೆಗಳಿರುವ ಪ್ರದೇಶದಲ್ಲಿ ಬಿದ್ದಂತ ಬೀಜ. ಮೂರನೆಯದು ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಬೀಜ. ನಾಲ್ಕನೆಯದು ಒಳ್ಳೆಯ ನೆಲದಲ್ಲಿ ಬಿದ್ದಂತ ಬೀಜ. ಮೊದಲನೆಯದಾಗಿ, ಲೋಕದಲ್ಲಿ ಅನೇಕರು ಜನರು ನಡೆದಾಡುವಂತಹ ಗಟ್ಟಿಯಾದ ದಾರಿಯ ಹಾಗಿರುವ ಹೃದಯವನ್ನು ಹೊಂದಿರುತ್ತಾರೆ ಎಂದು ಯೇಸು ಬೋಧಿಸಿದನು. ಕೆಲವು ಜನರ ಹೃದಯ ಕಾಂಕ್ರೀಟ್ನಂತೆ ಗಟ್ಟಿಯಾಗಿರುತ್ತೆ. ಬೀಜವು ಗಟ್ಟಿಯಾದ ನೆಲದಲ್ಲಿ ಬಿದ್ದರೆ ಏನಾಗುತ್ತೆ? ಇದು ಚಿಗುರು ಹಣ್ಣನ್ನು ಬಿಡುತ್ತದೋ? ಎಂದಿಗೂ ಇಲ್ಲ. ಇದು ಬೇರನ್ನು ಸಹ ಬಿಡುವುದಿಲ್ಲ. ಜನರು ಇದರ ಮೇಲೆ ಸುಮ್ಮನೆ ಓಡಾಡುತ್ತಾ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಇದನ್ನು ತಿಂದುಬಿಡುತ್ತವೆ. ಅನೇಕರ ಹೃದಯವು ಇದೇ ರೀತಿ ಇರುತ್ತದೆ. ಗಟ್ಟಿಯಾದ ಮಣ್ಣಿನ ರೀತಿಯ ಹೃದಯವಿರುವ ಜನರು ಪ್ರವಾದಿಗಳು ಬರೆದಿರುವುದಕ್ಕೆ ಗಮನ ಕೊಡದಿರುವವರಾಗಿದ್ದಾರೆ ಮತ್ತು ಇದರ ಪರಿಣಾಮವಾಗಿ ಅವರು ಯೇಸು ಲೋಕದ ರಕ್ಷಕನೆಂಬುದನ್ನು ನಂಬುವುದಿಲ್ಲ. ಅವರು ಕೇವಲ ತಮ್ಮ ಸ್ವಂತ ಕಲ್ಪನೆಗಳ ಅಥವಾ ತಮ್ಮ ಪೂರ್ವಿಕರ ಸಂಪ್ರದಾಯಗಳ ಕುರಿತು ಚಿಂತಿಸುವರಾಗಿರುತ್ತಾರೆ. ಗಟ್ಟಿಯಾದ ನೆಲದಲ್ಲಿ ಇದ್ದ ಬೀಜವು ಹೇಗೆ ಜೀವವನ್ನು ಉತ್ಪತ್ತಿ ಮಾಡುವುದಿಲ್ಲವೋ, ಹಾಗೆಯೇ ನಿಜವಾದ ದೇವರ ವಾಕ್ಯವು ದೇವರ ಹೃದಯಗಳಲ್ಲಿ ಅವರ ಹೃದಯಗಳಲ್ಲಿ ಜೀವವನ್ನು ಉತ್ಪತ್ತಿ ಮಾಡುವುದಿಲ್ಲ. ಇನ್ನು ಎರಡನೆಯದಾಗಿ, ಅನೇಕ ಬಂಡೆಗಳು ಮತ್ತು ತೆಳುವಾದ ಮಣ್ಣಿನ ಕುರಿತು ಯೇಸು ಮಾತಾಡಿದ್ದು ಎರಡನೇ ರೀತಿಯ ಮಣ್ಣಾಗಿದೆ. ಕೆಲವರು ದೇವರ ವಾಕ್ಯವನ್ನು ಕೇಳಿ ಅದನ್ನು ಸಂತೋಷದಿಂದ ಅಂಗೀಕರಿಸುತ್ತಾರೆ, ಆದರೆ ಅದು ಕೊನೆಯವರೆಗೆ ಉಳಿಯುವುದಿಲ್ಲ, ಯಾಕೆಂದರೆ ದೇವರ ವಾಕ್ಯವು ಅವರ ಹೃದಯಗಳಲ್ಲಿ ಆಳವಾಗಿ ಬೇರಿರುವುದಿಲ್ಲ ಎನ್ನುವುದನ್ನು ಬಂಡೆಗಳಿರುವ ನೆಲದ ವಿವರಣೆಯಾಗಿದೆ. ಈ ರೀತಿಯ ವ್ಯಕ್ತಿಗಳು ವಾಕ್ಯವನ್ನು ನಂಬುತ್ತಾರೆ, ಆದರೆ ಸತ್ಯದ ನಿಮಿತ್ತವಾಗಿ ಕೆಲವು ಕಷ್ಟಗಳು ಮತ್ತು ಹಿಂಸೆಗಳು ಬಂದಾಗ ಸತ್ಯದಿಂದ ವಿಮುಖರಾಗಿ ಬಿಡುತ್ತಾರೆ. ಅನೇಕರು ಈ ರೀತಿಯಾಗಿರುತ್ತಾರೆ. ಅವರ ಹೃದಯಗಳಲ್ಲಿ ದೇವರ ವಾಕ್ಯವು ಆಳವಾಗಿ ಬೇರಿರುವುದಿಲ್ಲ, ಯಾಕೆಂದರೆ ಅವರು ದೇವರನ್ನು ಸ್ತುತಿಸುವುದಕ್ಕಿಂತಲೂ ಮನುಷ್ಯರ ಸ್ತುತಿಯನ್ನು ಆರಿಸಿಕೊಂಡಿರುತ್ತಾರೆ. ಇದರ ಪರಿಣಾಮವಾಗಿ ಕೇವಲ ನಿಷ್ಪ್ರಯೋಜಕವಾದ ಬಂಡೆಯ ಸ್ಥಳದಲ್ಲಿ ಬಿದ್ದಂತಹ ಬೀಜದ ಹಾಗೆ ದೇವರ ವಾಕ್ಯವು ಅವರಿಗೆ ನಿಷ್ಪ್ರಯೋಜಕವಾಗಿರುತ್ತದೆ. ಮೂರನೆಯ ರೀತಿಯ ಮಣ್ಣು ಮುಳ್ಳುಗಳಿಂದ ತುಂಬಿದ್ದಾಗಿದೆ. ಬೀಜವು ಮುಳ್ಳುಗಳಲ್ಲಿ ಬಿದ್ದರೆ ಏನಾಗುತ್ತದೆ? ಅದು ಫಲಿಸುತ್ತದೋ? ಇಲ್ಲ, ಅದು ಫಲಿಸುವುದಿಲ್ಲ. ಅದು ಫಲ ಬಿಡುವುದಕ್ಕಿಂತ ಮೊದಲೇ ಮುಳ್ಳುಗಳು ಅದರ ಉಸಿರು ಕಟ್ಟಿಸುತ್ತವೆ. ಒಬ್ಬನು ದೇವರ ವಾಕ್ಯವನ್ನು ಕೇಳುತ್ತಾನೆ, ಆದರೆ ಪ್ರಪಂಚದ ಚಿಂತೆಗಳು ಮತ್ತು ಐಶ್ವರ್ಯದ ಭೋಗಗಳಿಂದ ಅಡಗಿಸಲ್ಪಟ್ಟು ದೇವರ ವಾಕ್ಯವನ್ನು ಉಸಿರುಗಟ್ಟಿಸುತ್ತಾನೆ. ಇದರಿಂದ ಇದು ಫಲದಾಯಕವಾಗುವುದಿಲ್ಲ. ಆದಾಮನ ಅನೇಕ ಮಕ್ಕಳು ಮುಳ್ಳುಗಳಂತಿರುವ ರೀತಿಯ ಹೃದಯವನ್ನು ಹೊಂದಿದ್ದಾರೆ. ಅವರು, ಹೌದು, ಒಂದು ದಿನ ನಾವು ಪ್ರವಾದಿಗಳು ಬರೆದಿರುವುದನ್ನು ನೋಡುವುದಕ್ಕೆ ಆರಂಭಿಸುತ್ತೇವೆ, ನನಗೆ ಸಮಯವಿದ್ದಾಗ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೇನೆ, ಇನ್ಶಾ ಅಲ್ಲಾ ಎಂದು ಅಂದುಕೊಳ್ಳುತ್ತಾರೆ. ಹೀಗಿದ್ದರೂ ಅಂತಹ ಜನರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಎಂದಿಗೂ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಎಂದು ಸೈತಾನನು ತುಂಬಾ ಚೆನ್ನಾಗಿ ತಿಳಿದಿರುತ್ತಾನೆ. ಪ್ರತಿದಿನದ ಸಮಸ್ಯೆ ಮತ್ತು ಅಗತ್ಯತೆಗಳು ಅವರ ಹೃದಯ ಮತ್ತು ಮನಸ್ಸುಗಳ ಮೇಲೆ ಆಳ್ವಿಕೆ ನಡೆಸುತ್ತವೆ. ಅವರು ಕೆಲಸ ಮಾಡುವುದು, ಹಣ ಸಂಪಾದನೆ, ಮಾರುಕಟ್ಟೆಗೆ ಹೋಗುವುದು, ಮಾರುವುದು, ಕೊಳ್ಳುವುದು, ಅಧ್ಯಯನ ಮಾಡುವುದು, ಮಲಗುವುದು ಮುಂತಾದವುಗಳನ್ನು ಮಾಡುವವರಾಗಿರುತ್ತಾರೆ. ಇದು ನಿಮ್ಮ ಅನುಭವವು? ನೀವು ಹೃದಯಪೂರ್ವಕವಾಗಿ ದೇವರ ಸತ್ಯವನ್ನು ಹುಡುಕುವುದಕ್ಕೆ ಇನ್ನೂ ಸಮಯ ತೆಗೆದುಕೊಳ್ಳದಂತೆ ನಿಮ್ಮ ಜೀವಿತವು ಅಗತ್ಯತೆಗಳು ಮತ್ತು ಚಿಂತಿಸುವಿಕೆಯಿಂದ ತುಂಬಿ ಹೋಗಿದೆಯೋ? ಮರಣವು ಒಂದು ದಿನ ಇದ್ದಕ್ಕಿದ್ದಂತೆಯೇ ಬಂದು ನಿಮ್ಮನ್ನು ನಿತ್ಯತ್ವದೊಳಕ್ಕೆ ಪ್ರತಿಹಾರಿಯಾಗುತ್ತದೋ ಎಂಬುದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಿರಿ. ಆ ದಿನದಲ್ಲಿ ನೀವು ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎನ್ನುವುದನ್ನು ತಿಳಿದುಕೊಳ್ಳುವಿರಿ. ಆದರೆ ನಿಮ್ಮ ಜೀವಿತದ ವೇಳೆಯಲ್ಲಿ ನೀವು ಹುಡುಕದಿದ್ದ ಮತ್ತು ವಿಧೇಯವಾಗದಿದ್ದ ಸತ್ಯವನ್ನು ತಿಳಿಯುವುದು ನಿಮಗೆ ಯಾವ ಮೌಲ್ಯವನ್ನು ತಂದುಕೊಡುವುದಿಲ್ಲ. ಯಾಕೆಂದರೆ ಪಶ್ಚಾತ್ತಾಪದ ಸಮಯವು ಹೊರಟು ಹೋಗಿರುತ್ತದೆ ಮತ್ತು ನೀವು ನಿತ್ಯವಾಗಿ ನಾಶವಾಗುತ್ತೀರಿ. ಇನ್ನು ಕೊನೆಯದಾಗಿ ನಾಲ್ಕನೆಯ ರೀತಿಯ ಮಣ್ಣು, ಅದು ಒಳ್ಳೆಯ ಮಣ್ಣು. ಒಳ್ಳೆಯ ಮಣ್ಣಿನಲ್ಲಿ ರೈತನು ಬಿತ್ತಿದ ಬೀಜವು ಉತ್ತಮ ವ್ಯವಸಾಯದ ಮಣ್ಣಾಗಿದ್ದು ಬೇರು ಬಿಟ್ಟು ಬೆಳೆದು ಹೇರಳವಾದ ಬೆಳೆಯನ್ನು ಕೊಡುತ್ತದೆ. ಅದರಿಂದ ರೈತನು ತಾನು ಬಿತ್ತಿದ್ದಕ್ಕಿಂತಲೂ 100 ಪಟ್ಟು ಹೆಚ್ಚಾಗಿ ಬೆಳೆಯನ್ನು ಕೊಯ್ಯುತ್ತಾನೆ. ದೇವರ ವಾಕ್ಯವನ್ನು ಕೇಳಿ ಯಥಾರ್ಥವಾದ ಹೃದಯದಲ್ಲಿ ಅದನ್ನು ಇಟ್ಟುಕೊಂಡು ಈ ರೀತಿಯಲ್ಲಿ ನೀತಿಯನ್ನು ಮತ್ತು ನಿತ್ಯ ಜೀವವನ್ನು ಉತ್ಪಾದಿಸುವವನಿಗೆ ಬೀಜ ಬಿತ್ತಲ್ಪಟ್ಟ ಒಳ್ಳೆಯ ಮಣ್ಣು ನಿದರ್ಶನವಾಗಿದೆ. ದೇವರ ವಾಕ್ಯವು ಜೀವಕರವಾದದ್ದು ಮತ್ತು ಬಲವುಳ್ಳದ್ದು ಆಗಿದೆ ಮತ್ತು ಒಂದು ದೀನತೆಯ ಮತ್ತು ಯಥಾರ್ಥವಾದ ಹೃದಯದಿಂದ ಇದನ್ನು ಯಾರು ಹೊಂದಿಕೊಳ್ಳುತ್ತಾರೋ ಅವರೆಲ್ಲರಲ್ಲಿ ಇದು ನಿತ್ಯ ಜೀವವನ್ನು ಹಾಗೂ ನೀತಿವಂತಿಕೆಯ ಜೀವವನ್ನು ಉತ್ಪಾದಿಸುತ್ತದೆ. ಸಂಕ್ಷಿಪ್ತವಾಗಿ ಇದು ಬಿತ್ತುವವನ ಸಾಮ್ಯದಲ್ಲಿ ಯೇಸು ಬೋಧಿಸಿದ ವಿಷಯವಾಗಿದೆ. ದೇವರ ವಾಕ್ಯವು ಒಂದು ಒಳ್ಳೆಯ ಬೀಜದ ಹಾಗಿದೆ ಮತ್ತು ನಮ್ಮ ಹೃದಯಗಳು ಗಟ್ಟಿಯಾದ ಮಣ್ಣಿನ ಹಾಗಿವೆ. ಗಟ್ಟಿಯಾದ ಮಣ್ಣಿನೊಳಗೆ ಬೀಜವನ್ನು ಬಿತ್ತುವುದಕ್ಕಿಂತ ಮೊದಲು ಏನು ಮಾಡಬೇಕು? ಒಬ್ಬ ರೈತನು ತಿಳಿದಿರುವಂತೆ ಅದನ್ನು ಉಳಬೇಕು. ಹಾಗೆಯೇ ದೇವರನ್ನು ಮೆಚ್ಚಿಸುವಂತಹ ಹೃದಯವು ಒಂದು ಮುರಿಯಲ್ಪಟ್ಟ ಮತ್ತು ನೊಂದು ಬೆಂದ ಹೃದಯವಾಗಿರಬೇಕು ಮತ್ತು ದೇವರ ವಾಕ್ಯವೆಂಬ ಒಳ್ಳೆಯ ಬೀಜವನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ಸಿದ್ದವಾಗಿರಬೇಕು. ದೇವರನ್ನು ಮೆಚ್ಚಿಸುವಂತಹ ಹೃದಯವು ಆತನ ವಾಕ್ಯವನ್ನು ನಂಬಿಕೆ ಮತ್ತು ನಮ್ರತೆಯಿಂದ ಸ್ವೀಕರಿಸುತ್ತದೆ. ಅದನ್ನೇ ವಾಕ್ಯವು ಹೇಳುವುದೇನೆಂದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿ ತೀವ್ರವಾಗಿಯೂ ಮಾತಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಆದ ಕಾರಣ ಎಲ್ಲಾ ನೀಚತನವನ್ನು, ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗುಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಯಾಕೋಬ 1:19-21. ನಿಮ್ಮ ಹೃದಯದ ಸ್ಥಿತಿ ಹೇಗಿದೆ? ನೀವು ನಮ್ರತೆಯ ಹೃದಯವನ್ನು ಹೊಂದಿದ್ದು ದೇವರು ತನ್ನ ಪ್ರವಾದಿಗಳ ಮೂಲಕವಾಗಿ ಪರಿಶುದ್ಧ ವಾಕ್ಯಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ದವಾಗಿದ್ದೀರೋ? ದೇವರ ವಾಕ್ಯವು ನಿಮ್ಮ ಹೃದಯಗಳಲ್ಲಿ ಬೆಳೆಯುತ್ತಿದೆಯೋ? ಅಥವಾ ನೀವು ಒಂದು ಗಟ್ಟಿಯಾದ ಬಂಡೆಯಂತಿರುವ ಮತ್ತು ಮುಳ್ಳುಗಳಿಂದ ತುಂಬಿದ ಮಣ್ಣಿನ ಹಾಗಿರುವ ಹೃದಯವನ್ನು ಹೊಂದಿದ್ದೀರೋ? ದೇವರ ವಾಕ್ಯವು ಒಳ್ಳೆಯ ಬೀಜವಾಗಿದೆ. ಆದರೆ ಯಾರು ಇದನ್ನು ನಂಬಿ ಇದಕ್ಕೆ ವಿಧೇಯರಾಗಿರುತ್ತಾರೋ ಅವರ ಹೃದಯಗಳಲ್ಲಿ ಇದು ಜೀವವನ್ನು ಮತ್ತು ಆಶೀರ್ವಾದವನ್ನು ಮಾತ್ರ ಉತ್ಪಾದಿಸುತ್ತದೆ. ಯೇಸು ಜನರಿಗೆ ಹೇಳಿದ ಇನ್ನೊಂದು ರೈತನ ಸಾಮ್ಯವನ್ನು ಈಗ ಕೇಳಿಸಿಕೊಳ್ಳೋಣ. ಅದು ಹಣಜಿಯ ಸಾಮ್ಯ. ವಾಕ್ಯ ಹೀಗೆ ಹೇಳುತ್ತದೆ, ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ್ದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಆದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವರ ವೈರಿಯು ಬಂದು ಗೋಧಿಯ ನಡುವೆ ಹಣಜಿ ಬಿತ್ತಿ ಹೋದನು. ಗೋಧಿಯು ಬೆಳೆದು ಫಲಕ್ಕೆ ಬಂದಾಗ ಹಣಜಿ ಸಹ ಕಾಣಬಂತು. ಆಗ ಯಜಮಾನನ ಆಳುಗಳು ಅವನ ಬಳಿಗೆ ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದ್ದೀಯಲ್ಲ, ಹಣಜಿ ಎಲ್ಲಿಂದ ಬಂತು ಎಂದು ಕೇಳಲು ಅವನು, ಇದು ಒಬ್ಬ ವೈರಿ ಮಾಡಿದ ಕೆಲಸ ಅನ್ನಲಾಗಿ ಆಳುಗಳು ಅವನನ್ನು, ಹಾಗಾದರೆ ನಾವು ಅದನ್ನು ಆರಿಸಿ ತೆಗೆಯೋಣೋ ಎಂದು ಕೇಳಲು ಅವನು, ಬೇಡ, ಹಣಜಿಯನ್ನು ಆರಿಸಿ ತೆಗೆಯುವಾಗ ಅದರ ಸಂಗಡ ಗೋಧಿಯನ್ನೆಲ್ಲಾದರೂ ಕಿತ್ತೀರಿ. ಸುಗ್ಗಿಕಾಲದ ತನಕ ಎರಡೂ ಕೂಡ ಬೆಳೆಯಲಿ. ಸುಗ್ಗಿಕಾಲದಲ್ಲಿ ನಾನು ಕೊಯ್ಯುವವರಿಗೆ ಮೊದಲು ಹಣಜಿಯನ್ನು ಆರಿಸಿ ತೆಗೆದು ಅದನ್ನು ಸುಡುವುದಕ್ಕೆ ಹೊರೆ ಕಟ್ಟಿ ಹಾಕಿ ಗೋಧಿಯನ್ನು ತನ್ನ ಕಣಜಕ್ಕೆ ತುಂಬಿರಿ ಎಂದು ಹೇಳುವೆನು ಅಂದನು. ಆಗ ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿ ಹಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಜಿಯೆಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು, ಸುಗ್ಗೀಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವವನು. ಅವರು ಆತನ ರಾಜ್ಯದೊಳಗಿಂದ ಎಲ್ಲಾ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಅಂದನು. ಹಣಜಿಯ ಸಾಮ್ಯದಲ್ಲಿ ಕರ್ತನಾದ ಯೇಸು ಲೋಕವನ್ನು ಒಂದು ಗೋಧಿಯ ಹೊಲಕ್ಕೆ ಹೋಲಿಸಿದ್ದಾನೆ. ಬಿತ್ತುವವನು ಮೆಸ್ಸಿಯನಾದ ಯೇಸುವಿಗೆ ನಿದರ್ಶನವಾಗಿದ್ದಾನೆ. ದೇವರ ಮಕ್ಕಳ ನಂಬಿಕೆಯು ಮೆಸ್ಸಿಯನ ಶುಭ ಸಂದೇಶದಲ್ಲಿರುವುದರಿಂದ ಹೊಲದಲ್ಲಿ ಬೆಳೆದ ಗೋಧಿಯು ದೇವರ ಮಕ್ಕಳಿಗೆ ನಿದರ್ಶನವಾಗಿದೆ. ಗೋಧಿಯ ನಡುವೆ ಹಣಜಿಯನ್ನು ಬಿತ್ತುವ ವೈರಿ ಸೈತಾನನಾಗಿದ್ದಾನೆ. ಹಣಜಿ ಅಂದರೆ ದೇವರಿಗೆ ಸಂಬಂಧಪಡದಿರುವವರು, ಯಾಕೆಂದರೆ ಅವರು ಮೆಸ್ಸಿಯನ ಶುಭ ಸಂದೇಶವನ್ನು ಸ್ವೀಕರಿಸುವುದಿಲ್ಲ. ಸುಗ್ಗಿಕಾಲವು ದೇವರ ನ್ಯಾಯ ತೀರ್ಪಿನ ದಿನವಾಗಿದೆ. ಕಣಜದಲ್ಲಿ ತುಂಬಿದ ಗೋಧಿಯು ದೇವರ ಪ್ರಸನ್ನತೆಯಲ್ಲಿ ಎಂದೆಂದಿಗೂ ಜೀವಿಸುವ ಹಕ್ಕುಳ್ಳವರಿಗೆ ನಿದರ್ಶನವಾಗಿದೆ. ಹೇಗಾದರೂ ಸುಡುವುದಕ್ಕೆ ಒಟ್ಟುಗೂಡಿಸುವ ಹಣಜಿಯು ನಿತ್ಯವಾದ ಬೆಂಕಿಯೊಳಗೆ ಹಾಕಲ್ಪಡುವವರಿಗೆ ನಿದರ್ಶನವಾಗಿದೆ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ನೀವು ಹೇಗಿದ್ದೀರಿ? ನೀವು ಗೋಧಿಯ ಹಾಗಿದ್ದೀರೋ ಅಥವಾ ಹಣಜಿಯ ಹಾಗಿದ್ದೀರೋ? ನಿಮ್ಮ ಹೃದಯವನ್ನು ಪರೀಕ್ಷಿಸಿಕೊಳ್ಳಿರಿ. ನ್ಯಾಯ ತೀರ್ಪಿನ ದಿನವೂ ಬರುತ್ತಿದೆ. ನ್ಯಾಯಾಧಿಪತಿಯು ಬಾಗಿಲಲ್ಲಿದ್ದಾನೆ. ನ್ಯಾಯ ತೀರ್ಪಿನ ದಿನದಂದು ತೀರ್ಪನ್ನು ಎದುರಿಸುವುದಕ್ಕೆ ನೀವು ಭರವಸೆಯುಳ್ಳವರಾಗಿದ್ದೀರೋ? ನಿಮ್ಮನ್ನು ನಿತ್ಯವಾದ ನರಕದಿಂದ ರಕ್ಷಿಸುವುದಕ್ಕೆ ಬಂದವನ ಶುಭ ಸಂದೇಶವನ್ನು ನೀವು ನಿಮ್ಮ ಹೃದಯದಲ್ಲಿ ನಂಬಿದ್ದರೆ ಆ ದಿನಕ್ಕಾಗಿ ನೀವು ಭಯಪಡುವ ಅಗತ್ಯವಿರುವುದಿಲ್ಲ. ನ್ಯಾಯ ತೀರ್ಪಿನ ದಿನಕ್ಕೆ ಸಂಬಂಧಿಸಿದಂತೆ ಮೆಸ್ಸಿಯನಾದ ಯೇಸುವು ಹೇಳುವುದನ್ನು ಕೇಳೋಣ. ಆತನು ಹೇಳುವುದೇನೆಂದರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಆಮೇನ್. ಯೋಹಾನ 5:24. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ಮುಂದಿನ ಸಲ ದೇವರ ಚಿತ್ತದಂತೆ ಸುವಾರ್ತೆಯಲ್ಲಿರುವುದನ್ನು ನಾವು ಮುಂದುವರಿಸಿ ಯೇಸು ಹೇಗೆ 5 ರೊಟ್ಟಿ 2 ಮೀನಿನಿಂದ 5,000 ಗಂಡಸರಿಗಿಂತಲೂ ಹೆಚ್ಚು ಜನರಿಗೆ ಅದ್ಭುತಕರವಾಗಿ ಊಟ ಮಾಡಿಸಿದನು ಎನ್ನುವುದನ್ನು ನೋಡಿಕೊಳ್ಳೋಣ. ಕರ್ತನಾದ ಯೇಸುವಿನ ಮಾತನ್ನು ಜ್ಞಾಪಿಸಿಕೊಳ್ಳುವಂತೆ ಈ ದಿನ ನೀವು ಕೇಳಿಸಿಕೊಂಡಿದ್ದೆಲ್ಲದರೊಳಗೆ ದೇವರು ನಿಮಗೆ ವಿವೇಕವನ್ನು ಕೊಡಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ, ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
Come on.